यदि तं तव भक्तानाम् अस्माकं नृहरे हरे तदा सुकार्यं कार्यज्ञ प्रलयार्कायितप्रभ हरिकथामृतसार गुरुकुल कर्णदिन्दापण ಹೇಳುವುದು ಹರಿಕಥಾಮೃತ ಸಾರ ಗುರುಗಳ ಕರ್ಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ವ್ಯಾಪ್ತಿ ಸಂಧಿ 15ನೇ ಪದ್ಯ ಇಲ್ಲಿ ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ ಇದ್ರಲ್ಲಿ ಬಂದ ವಿಷಯ ಉಪನಿಷತ್ ಎರಡು ಉಪನಿಷತ್ ತಳವಕಾರ ಉಪನಿಷತ್ತು ಮತ್ತು ಮಾಂಡೂಕ ಉಪನಿಷತ್ತು ಆಮೇಲೆ ಗೀತೆಯಲ್ಲಿ ಬಂದದ್ದು ಅದನ್ನ ಸಾರವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳೋದು ಏನಂದ್ರೆ ಇಲ್ಲಿ ಜಾಗೃತ ಅವಸ್ಥೆಯಲ್ಲಿ ಹೇಗೆ ವಿಶ್ವನಾಮಕ ಪರಮಾತ್ಮ ನಮ್ಮನ್ನ ನಿಯಮನ ಮಾಡ್ತಾನ ಎಂಬೋ ವಿಷಯ ಅದು ಮಾಂಡುಕ್ಯ ಉಪನಿಷತ್ತಲ್ಲಿ ಬಂದಿದ್ದು. ಇನ್ನೊಂದು ಮನ ವಿಷಯ ಹೇಗೆ ಇಂದ್ರಿಯಗಳೆಲ್ಲ ಇದು ಉಪನಿಷತ್ತಲ್ಲಿ ಹೇಳ್ತಾರ. ಉಪನಿಷತ್ತಲ್ಲಿ ಏನ್ ಹೇಳ್ತಾರಂದ್ರೆ ಈ ಇಂದ್ರಿಯಗಳೆಲ್ಲ ದೇವರು ಹೇಗಿಟ್ಟಿದ್ದಾರೆ ಕಠೋಪನಿಷತ್ತಲ್ಲಿ ಹೇಳ್ತಾರೆ. ದೇವರು ಸೃಷ್ಟಿ ಮಾಡಿದ್ದಾಗಲೇ ಈ ಇಂದ್ರಿಯಗಳೆಲ್ಲ ವಿಷಯಗಳ ಹಿಂದೆ ಓಡತ್ತಂತ. ನಮ್ಮ ಕಣ್ಣು ದೇವರು ಕೊಟ್ಟಿರುವಂತ ಈ ಕಣ್ಣುಗೆ ಏನಾಗತ್ತಂದ್ರೆ ಆ ಕಣ್ಣು ಮುಂದೆ ಏನು ವಸ್ತು ಇರುತ್ತೋ ಅಲ್ಲಿ ಹೋಗತ್ತಂತೆ. ಆ ಇಂದ್ರಿಯ ಕಣ್ಣು ಹೋದಾಗೆ ಈ ಮನಸ್ಸು ಅಲ್ಲೇ ಓಡ್ಬಿಡತ್ತಂತೆ. ಹಾಗೆ ದೇವರು ಇಟ್ಟಿದ್ದಾನಂತೆ. ಆ ಸಾಧನೆ ಏನಂದ್ರೆ ಅದನ್ನ ಅಲ್ಲಿ ಅದ ಒಳಗೆ ಇರುವಂತ ಅದ ಹಿನ್ನೆಲೆಯಲ್ಲಿ ಇರುವಂತ ಭಗವಂತನ ಕಾಣಬೇಕು. ಅಂದ್ರೆ ಆ ಇಂದ್ರಿಯಗಳನ್ನ ಅದನ್ನ ಡೈರೆಕ್ಷನ್ ಚೇಂಜ್ ಮಾಡಿ ನಮ್ಮೊಳಗೆ ತರಬೇಕು. ಇದು ಯಾರು ಮಾಡಿದ್ದ? ದೇವರು ಎಂಬ ಪ್ರಜ್ಞೆ ಒಳಗಿದೆ. ಒಳಗೆ ನಮ್ಮ ಬಿಂಬರೂಪಿಯಾಗಿ ನಾರಾಯಣ ಇದ್ದಾನೆ. ಆ ವಸ್ತು ಪ್ರತಿಯೊಂದು ವಸ್ತುವಲ್ಲೂ ನಾರಾಯಣ ಇದ್ದಾನ ಎಂಬೋ ಅರಿವನ್ನ ನಾವು ತಿಳಿಬೇಕು. ಅದೇ ಸಾಧನೆ ಅಂತಾಗತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ ಮನ ಇಲ್ಲಿ ಅಲ್ಲಿನೂ ಹೇಳ್ತಾರೆ ತಳವಕಾರ ಉಪನಿಷತ್ತಲ್ಲಿ ಮನಸ್ಸು ಓಡತ್ತ ಅಂತ. ಮನಸ್ಸು ಹೇಗಿರತ್ತಂದ್ರೆ ಈ ಇಂದ್ರಿಯಗಳು ಪ್ರಮಾದೀನಿ ಅಂತ ಗೀತೆಯಲ್ಲಿ ಗೀತಾ ಭಾಷೆಯಲ್ಲಿನೂ ಆಚಾರ್ಯ ಹೇಳ ಇಂದ್ರಿಯಗಳಿಗೆ ಎಷ್ಟು ಸಾಮರ್ಥ್ಯ ಇದೆ ಅಂದ್ರೆ ಒಬ್ಬನಿಗೆ ಅದೇ ಒಂದು ಕಂಪ್ಯಾರಿಸನ್ ಹೇಗ್ ಮಾಡ್ತಾರಂದ್ರೆ ಆ ಒಂದು ಸಮುದ್ರದಲ್ಲಿ ಒಂದು ನಾವೆ ಇರತ್ತೆ. ಆ ನಾವೆಯನ್ನ ಸಮುದ್ರದ ಇದರಲ್ಲಿ ಇರೋ ನಾವೆಯನ್ನ ಆ ಸೂರ್ಯಗಾಳಿ ಬಂದಾಗ ಆ ಸೂರ್ಯಗಾಳಿ ಏನು ಮಾಡುತ್ತೆ ಅಂದ್ರೆ ಆ ನಾವೆಯನ್ನ ಇಟ್ ಜಸ್ಟ್ ಪುಲ್ಸ್ ಇಂಟು ದ ಸಮುದ್ರ. ಮಾಡೋದು ಮಾತ್ರ ಇಲ್ಲ, ಅದು ಕುಣಿದಾಡುತ್ತ. ನಾವೆಗೆ ಕಂಟ್ರೋಲೇ ಇರೋದಿಲ್ಲ, ಆ ಶಿಪ್ಗೆ ಕಂಟ್ರೋಲೇ ಇರೋದಿಲ್ಲ. ಆ ಗಾಳಿ ಹೇಗೆ ಬೀಸುತ್ತೋ ಹಾಗೆ ಹೋಗತ್ತಂತೆ. ಹಾಗೇನೆ ನಮ್ಮ ಇಂದ್ರಿಯಗಳು ಏನು ಮಾಡತ್ತಂದ್ರೆ ನಮ್ಮ ಮನಸ್ಸನ್ನ ವಿಷಯದ ಕಡೆ ಕರ್ಕೊಂಡು ಹೋಗತ್ತೆ, ಸೆಳೆದುಕೊಂಡು ಹೋಗತ್ತಂತೆ. ಅಷ್ಟು ಒಂದು ಪ್ರಮಾದೀನಿ ಅಂತ ಹೇಳ್ತಾರೆ. ಅಷ್ಟೊಂದು ಸಾಮರ್ಥ್ಯ ಈ ಇಂದ್ರಿಯಗಳಿಗೆ ಉಂಟು. ಅದಕ್ಕೆ ಕೇಳ್ತಾರೆ ನಮ್ಮ ಆಚಾರ್ಯರು, ಆ ಇಂದ್ರಿಯಕ್ಕೆ ಸಾಮರ್ಥ್ಯ ಉಂಟ? ಜಡ ಮನಸ್ಸಿಗೆ ಸಾಮರ್ಥ್ಯ ಉಂಟ? ಇಲ್ಲ. ಆ ಸಾಮರ್ಥ್ಯ ಅದು ಬಂದು ಭಗವಂತ ತತ್ವಾಭಿಮಾನಿ ದೇವತೆ ಮೂಲಕವಾಗ, ಮನೋಭಿಮಾನಿ ದೇವತೆ ಮೂಲಕವಾಗ ಆ ನಮ್ಮ ಕರ್ಮಕ್ಕೆ ತಕ್ಕ ಹಂಗೆ ನಮ್ಮನ್ನ ಆ ವಿಷಯದ ಕಡೆ ಕೊಂಡೊಯ್ತಾನದ. ವಿಷಯಗಳು ಅಂದ್ರೆ ಇಲ್ಲಿ ಒಂದೊಂದಕ್ಕೇನೆ ಒಂದೊಂದು ವಿಷಯಗಳಾಗತ್ತೆ. ಕಣ್ಣು ಅಂದ್ರೆ ಕಣ್ಣು ಮಾತ್ರ ಇಲ್ಲ, ಕಣ್ಣು ಅಂದ್ರೆ ರೂಪ ವಿಷಯ ಆಗತ್ತೆ, ಕಿವಿ ಅಂದ್ರೆ ಶಬ್ದ ವಿಷಯ ಆಗತ್ತೆ, ಬಾಯಿ ಒಂದೊಂದಕ್ಕೆ ಪ್ರತಿ ಒಂದು ಇಂದ್ರಿಯಕ್ಕೇನೋ ಒಂದೊಂದು ವಿಷಯಗಳಿರತ್ತೆ. ಆ ವಿಷಯಗಳ ಹತ್ರ ಹೋಗತ್ತೆ. ನಾಲಿಗೆ ರುಚಿ, ಸೊ ಮನಸ್ಸು ಏನೋ ಒಂದು ಯೋಚನೆ ಮಾಡೋದು. ಹೀಗೆ ಒಂದೊಂದು ಕಡೆ ಸೆಳೆದೊಯ್ಯುತ್ತದು ಅಂತ ಹೇಳ್ತಾರೆ. ಸೊ ಅದು ಏನ್ ಹೇಳ್ತಾರೆ, ಮನ ವಿಷಯದೊಳಗಿರಿಸಿ. ವಿಷಯಗಳು ಅಂದ್ರೆ ಒಂದೊಂದು ಇಂದ್ರಿಯಕ್ಕೇನು ರೂಪ ರಸ ಮುಂತಾದ, ರೂಪ ರಸ ಮುಂತಾದ ಒಂದೊಂದು ವಿಷಯ ಕಡೆ ಹತ್ರ ಸೆಳೆದು ಮನ ವಿಷಯದೊಳಗೆ ಇಳಿಸಿ. ಮನ ವಿಷಯದೊಳಗಿರಿಸಿ, ಆ ವಿಷಯದಲ್ಲಿ ಮನಸ್ಸು ಹೋಗಿ ಕೂತು ಬಿಡುತ್ತೆ. ಭಗವಂತನಿಂದ ಪ್ರೇರಿಸಲ್ಪಟ್ಟು ಅಲ್ಲಿ ಹೋಗಿ ಕೂತು ಬಿಡುತ್ತೆ. ಕೂತ ಮೇಲೆ ಏನಾಗತ್ತೆ? ಕೂತ ಮೇಲೆ ಅದಕ್ಕೆ ಹೇಳ್ತಾರೆ ಜಾಯತೆಯ ವಿಷಯ ಅನುಪುಂಸ ಅಂತ ಹೇಳುವಾಗ ಅಲ್ಲಿ ಕೂತ ಮೇಲೆ ಮನುಷ್ಯ ಏನ್ ಅನ್ಕೊಳ್ತಾನ, ಓಹೋ ಇದು ಚಂದಾಗಿದೆ. ಫಸ್ಟ್ ಬರೋದು ಆ ಕಾಂಟ್ಯಾಕ್ಟ್ ಸಂಘ ಅಂತ ಹೇಳ್ತಾರಲ್ಲ, ಆ ಸಂಘ ಆ ವಿಷಯದ ಕಡೆ ಹೋಗಿ ಆ ಸಂಘ ಆದಾಗೆ ಆ ಕಾಂಟ್ಯಾಕ್ಟ್ ಓ ಇದು ಚಂದಾಗಿದೆ ಅಷ್ಟೇನಿಲ್ಲೋದಿಲ್ಲ, ಅಷ್ಟೇನಿದ್ದಿದ್ರೆ ತಪ್ಪೇ ಆಗೋದಿಲ್ಲ. ಆಮೇಲೆ ಇದು ನನಗೆ ಬೇಕು, ಇದು ಅವಶ್ಯವಾಗಿ, ಇದು ಶ್ರೇಷ್ಠ, ಈ ಪದಾರ್ಥ ಶ್ರೇಷ್ಠ, ಈ ಪದಾರ್ಥ ನನ್ನದಾಗಬೇಕು ಅಂತ ಒಂದು ಕಾಮ ಬರುತ್ತೆ. ಆ ಕಾಮನೆ ನಮಗೆ ಅದು ಬೇಕು, ಅದು ನನ್ನದಾಗಬೇಕು ಅಂಬೋ ಒಂದು ಕಾಮನೆ, ಇಚ್ಛೆ, ಬಯಕೆ ಬರುತ್ತೆ. ಬಂದ ಮೇಲೆ ಅದು ಇಫ್ ಇಟ್ ಡಸನ್ ಮೆಟೀರಿಯಲೈಸ್, ಅದು ಕಾಮನೆ ಈಡೇರ್ಲಂಗಿರೋವಾಗ ಕ್ರೋಧ ಬರುತ್ತೆ. ಹಾ, ನನಗೆ ಸಿಕ್ಕಿಲ್ಲ, ಇವಳಿಗೆ ಸಿಕ್ಕಿದೆ ಅಂಬೋ ಆ ಕ್ರೋಧ ಬರುತ್ತೆ. ಆ ಕ್ರೋಧ ಬಂದಾಗ ಏನ್ ಹೇಳ್ತಾರೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಆ ಕ್ರೋಧ ಬಂದಾಗ ನಮ್ಮ 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 ಬುದ್ಧಿ ಕೆಟ್ಟೋಗತ್ತಂತೆ. ನಮ್ಗೆ ಸರಿ ತಪ್ಪುಗಳು ನಮ್ಗೆ ಗೊತ್ತಿದ್ರನು ಆ ಕ್ರೋಧ ಏನು ಮಾಡುತ್ತೆ ಅಂದ್ರೆ, ಸರಿ ತಪ್ಪುಗಳನ್ನ ಅದು ಯೋಚನೆಗೆ ಬರೋದಿಲ್ಲ, ತಪ್ಪನ್ನ ಸರಿ ಅಂತ ಅನ್ಸುತ್ತ, ಸರಿಯನ್ನ ತಪ್ಪಂತ ಅನ್ಸುತ್ತ, ಹಾಗೆ ಒಂದು ಒಂದು ಆಗ್ರಹ ಬಂದ್ಬಿಡತ್ತೆ. ಆಮೇಲೆ ತಾವು ಮಾಡೋದೇ ಸರಿ ಎಂಬೋ ಆ ತಪ್ಪಿನಲ್ಲಿ ಸರಿ ಎಂಬೋ ಒಂದು ಸ್ಥಿರ ಬುದ್ಧಿ ಬಂದ್ಬಿಡತ್ತಂತ. ಆ ಬುದ್ಧಿ ಕಂಪ್ಲೀಟ್ ಆಗಿ ಕೆಟ್ಟು ಹೋಗುತ್ತೆ. ಬುದ್ಧಿ ಕೆಟ್ಟೋದು ಕೆಟ್ಟವನಿಗೆ ಆ ಒಂದು ವಿಮೋಚನವೇ ಇಲ್ಲ. ಸೊ ಅಷ್ಟೊಂದು ಇಂದ್ರಿಯಗಳ ಪ್ರಮಾದ ಎಷ್ಟು ಅಂತ ಹೇಳ್ತಾ ಇದ್ದಾರೆ. ಸೊ ಮನ ವಿಷಯದೊಳಗಿರಿಸಿ, ಫಸ್ಟ್ ಮೈಂಡ್ ಬಂದು ವಿಷಯದ ಕಡೆ ಹೋಗತ್ತೆ. ಆಮೇಲೆ ಏನಾಗತ್ತೆ, ನಾವು ಒಂದು ಹೋಗಿ ಒಂದು ಸೀರೆಯನ್ನ ನೋಡ್ತೀವಿ, ಸೀರೆ ನೋಡೋದು ಒಂದು ಒಂದು 10-15 ನಿಮಿಷ ಅಂಗಡಿಲಿ, ಮತ್ತು ಮನೆಗೆ ಬಂದ ಮೇಲೆ ಆ ಸೀರೆ ನೋಡೋದಿಲ್ಲ, ಅದು ಮನಸ್ಸಲ್ಲಿ ಬಂದು ಕೂರ್ತು ಬಿಟ್ಟಿದೆ. ಮನಸ್ಸನ್ನ ಕಾಡ್ತ, ಆ ಸೀರೆ ಎಷ್ಟು ಚೆನ್ನಾಗಿತ್ತು, ಹೀಗಿತ್ತು, ಹಾಗಿತ್ತು, ಅದೇ ಬೇಕು, ಇದೇ ಬೇಕು, ಅದು ಅದು ಬೇಕೇ ಬೇಕು, ಅದಕ್ಕಿಂತ ಒಳ್ಳೆ ವಸ್ತುವೇ ಇಲ್ಲ, ಅದಿದ್ರೆ ಎಲ್ಲ ಸಂತೋಷ ಆಗ್ಬಿಡತ್ತ, ಅದು ಅಂತ ಮನಸ್ಸು ಅದನ್ನೇ ಯೋಚನೆ ಮಾಡ್ತಾ ಇರತ್ತೆ. ಅದಕ್ಕೆ ಹೇಳ್ತಾರೆ ವಿಷಯವ ಮನದೊಳಗೆ ನೆಲೆಗೊಳಿಸಿ ಅಂತ. ವಿಷಯ ಬಂದು ಕೂತು ಬಿಡತ್ತೆ, ಫಸ್ಟ್ ಮನಸ್ಸು ಮನಸ್ಸು ವಿಷಯದ ಹತ್ರ ಹೋಗುತ್ತೆ. ವಿಷಯ ಅಂದ್ರೆ ಏನು, ರೂಪ, ರಸ, ಏನೇ ಒಂದು ತಕೊಳ್ಳಿ, ಆಯಾ ಇಂದ್ರಿಯಕ್ಕೆ ಆಯಾ ವಿಷಯಗಳು. ಆಮೇಲೆ ಆ ವಿಷಯಗಳು ಬಂದು ಮನಸ್ಸಲ್ಲೇ ಬಂದು ಕೂತು ಬಿಡತ್ತಂತ. ಅದು ಕೂತು ಬಿಟ್ಟು ನಮ್ಗೆ ಹೇಳ್ತಾ ಇರ್ತ, ಬಲು ನೂತನ, ಇದು ತುಂಬಾ ತುಂಬಾ ಚಂದ ಆಗಿರುತ್ತೆ, ಇದಕ್ಕಿಂತ ಚಂದ ಆದ ವಸ್ತು ಇಲ್ಲ, ಇದೇ ತುಂಬಾ ಚಂದ. ಆಮೇಲೆ ಬಂತು ಸುಸಮೀಚೀನವಿದು, ಸುಸಮೀಚೀನವಿದು ಒಂದು ಶ್ರೇಷ್ಠ ಅಂತ, ಇಲ್ಲಿ ಕಂಪ್ಲೀಟ್ ಫುಲ್ ಅಂತ ಹೇಳಿದೆ. ಅಲ್ಲಿ ಇಲ್ಲಿ ಶ್ರೇಷ್ಠ, ಬೆಸ್ಟ್, ಫುಲ್, ಕಂಪ್ಲೀಟ್ ಅಂತ, ದಿಸ್ ಇಸ್ ದ ಬೆಸ್ಟ್. ಸುಸಮೀಚೀನವಿದು ಅಂದ್ರೆ ಇದೇ ಶ್ರೇಷ್ಠವಾದ. ಸುಸಮೀಚೀನವಿದು ಉಪಾದೇಯ ಎಂದಿರುಪಿ, ಉಪಾದೇಯ ಎಂದಿರುಪಿ, ಉಪಾದೇಯ ಅಂದ್ರೆ ಇದು ನನ್ನದಾಗಬೇಕು, ಇದೇ ನನ್ನ ಶ್ರೇಷ್ಠ. ಇಟ್ಸ್ ನಾಟ್ ಓನ್ಲಿ ಶ್ರೇಷ್ಠ ಮಾತ್ರ ಇಲ್ಲ, ಇದೇ ವರ್ತ್ ಇಟ್, ಇಟ್ ಇಸ್ ವರ್ತ್ ಇಟ್, ಇದೇ ಬೇಕು ಅಂಬೋ. ಸುಸಮೀಚೀನವಿದು ಪಾದೇ ಉಪಾದೇಯ ಎಂದು ಅರುಪಿ, ಹೇಳ್ತಂತ ಮೈ ಮನಸ್ಸು, ಇದೇ ಶ್ರೇಷ್ಠ, ಇದು ನನ್ನದೇ ಆಗಬೇಕು, ಇದು ನನಗೇ ಬೇಕು ಅಂಬೋದನ್ನ ಮಾಡತ್ತಂತದ್ದು ಮಾಡ. ಸೊ ಹಾಗೆ ಮನಸ್ಸು ಅಲ್ಲೇ ಕೂತು ಬಿಟ್ರೆ, ಕನಸಿಲಾದರೂ ತನ್ನ ಪಾದದ ನೆನೆವನೀಯದೆ ಸರ್ವರೊಳಗಿದ್ದು ಅನುಭವಿಸುವನು ಸ್ಥೂಲ ವಿಷಯವ ವಿಶ್ವ ಎಂದೆನಿಸಿ ಅಂತ. ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ, ಈ ತರ ನಮ್ಗೆ ಅವಸ್ಥಾತ್ರಯ ಅಂತ ಹೇಳಿದ್ದಾರೆ. ನಾವು ಕೇಳಿದ್ವಿ ಅವಸ್ಥಾತ್ರಯ ಅಂದ್ರೆ ನಮ್ಗೆ ಇರುವಂತ ಮೂರು ಅವಸ್ಥೆಗಳು. ಒಂದು ಜಾಗೃತ ಅವಸ್ಥ ಅಂತ, ಜಾಗೃತ ಅವಸ್ಥ ಅಂದ್ರೆ ಜಾಗೃತ ಅವಸ್ಥೆ ಅವಸ್ಥಾದಲ್ಲಿ ನಮ್ಗೆ ಅವೇರ್ನೆಸ್ ಆಫ್ ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್ ಇರುತ್ತೆ. ವಿಶ್ವದಲ್ಲಿ ಇರುವಂತ ಅನೇಕ ಪದಾರ್ಥಗಳು, ಪದಾರ್ಥ ಅಂದ್ರೆ ಬರೀ ಪದಾರ್ಥ ಇಲ್ಲ, ಪದಾರ್ಥ ಸಹಿತವಾದ ಆ ಜ್ಞಾನ. ಮಡಕೆ ಅಂದ್ರೆ ಮಡಕೆ, ಹೀಗೆ ಹೀಗೆ ಹೀಗೆ, ಆಲ್ ಅಬೌಟ್ ಮಡಕೆ, ಎಷ್ಟೆಷ್ಟು ಗೊತ್ತಿರ್ಬೇಕು ಅಷ್ಟೆಷ್ಟು ಅರ್ಥ ಆಗತ್ತೆ. ಸೊ ಇದಕ್ಕೆ ವಿಶ್ವ, ವಿಶ್ವ ಅಂತಾರೆ. ಈ ವಿಶ್ವ ಅಂದ್ರೆ ನಾಲೆಡ್ಜ್ ಅಂತನೂ ಮಂಡುಕ ಉಪನಿಷತ್ತಲ್ಲಿ ಆಚಾರ್ಯ ಹೇಳಿದ್ದಾರೆ. ವಿಶ್ವ ಅಂದ್ರೆ ನಾಲೆಡ್ಜ್, ನಾಲೆಡ್ಜ್ ಆಫ್ ದ ಆಬ್ಜೆಕ್ಟ್, ಎಲ್ಲ ಆಬ್ಜೆಕ್ಟ್ಸ್ ನಮ್ಮ ಕಣ್ಣು ಮುಂದೆ ಇರುವಂತ ಅನೇಕ ಆಬ್ಜೆಕ್ಟ್ಸ್, ಅದು ನಾಲೆಡ್ಜ್, ಆ ನಾಲೆಡ್ಜ್ ಅನ್ನ ತಂದು ಕೊಡುವನು ವಿಶ್ವ, ವೈಶ್ವಾನರ ಅಂತ ಹೇಳ್ತಾರೆ. ವೈಶ್ವಾನರ ನಾಮಕ ಪರಮಾತ್ಮ ಅಥವಾ ವಿಶ್ವ, ವಿಶ್ವರೂಪ ಪರಮಾತ್ಮ ಅಂತ ಶಾರ್ಟ್ ಆಗಿ ನಾವು ಹೇಳ್ತೇವೆ. ವಿಶ್ವ ತೈಜಸ ಪ್ರಾಜ್ಞ ಅಂತ ಶಾರ್ಟ್ ಆಗಿ ಹೇಳ್ತೇವೆ. ಉಪನಿಷದ್ಲಿ ವೈಶ್ವಾನರ ಅಂತ ಹೇಳ್ತಾರೆ. ವೈಶ್ವಾನರ ಹೊಟ್ಟೆಯಲ್ಲಿರೋದು ಅದು ಬೇರೆ, ಅದು ಬೇರೆ ಅಂದ್ರೆ ಏನು, ಅದು ಭಗವತ್ ರೂಪನೇ. ಇಲ್ಲಿ ವೈಶ್ವಾನರ ಅಂತಾನೆ ಹೇಳ್ತಾರೆ. ವೈಶ್ವ ನರ, ವೈಶ್ವ ಅಂಬೋದಕ್ಕೆ ವಿಶ್ವ ಅಂದ್ರ ನಾಲೆಡ್ಜ್. ಎಲ್ಲ ಆಬ್ಜೆಕ್ಟ್ಸ್, ಏನೇನು ವಸ್ತುಗಳು ನೋಡ್ತೀವೋ ಆ ವಸ್ತು ನಾಲೆಡ್ಜು ಬರುತ್ತೆ, ಆ ನಾಲೆಡ್ಜ್ ಇರುತ್ತೆ. ಆಮೇಲೆ ವೈಶ್ವ ನರ ಅಂದ್ರೆ ನರೀಯತೆ, ನರ ಅಂದ್ರೆ ನರ ಜನ ಅಂತ ಅರ್ಥ ಅಲ್ಲ, ನರ ಅಂದ್ರೆ ಅದು ಭಗವಂತನ ಹೆಸರು. ಭಗವಂತನ ಹೆಸರಾಗುವಾಗ ನರೀಯತೆ ಅಂದ್ರೆ ದಟ್ ಒನ್ ಹೂ ಡಸನ್ ಡಿಮಿನಿಷ್, ಕುಂದೋದಿಲ್ಲ, ಅವನಿಗೆ ನಾಶ ಅಂಬೋದಿಲ್ಲ ಅಂತ ಅರ್ಥ. ಸೊ ವೈಶ್ವ ಪ್ಲಸ್ ನರ ವೈಶ್ವಾನರ ಆಗ್ತಾನೆ. ಸೊ ಈ ವೈಶ್ವಾನರ ರೂಪ ಎಲ್ಲಿ ಇದೆ ಅಂದ್ರೆ ನಮ್ಗೆ ಆಜ್ಞಾ ಚಕ್ರ ಅಂತ ಕರೀತಾರೆ. ಈ ಭ್ರೂ ಮಧ್ಯದಲ್ಲಿ ಒಂದು ಸ್ಪೇಸ್ ಇದೆ ನೋಡಿ, ಮೂಗಿರುತ್ತಲ್ಲ, ಮೂಗು ತುದಿ ಟಾಪ್ಲಿ, ಅಲ್ಲಿ ಅಲ್ಲಿರುವಂತ ಆಜ್ಞಾ ಚಕ್ರ ಅಂತ ಕರೀತಾರೆ. ಅದಕ್ಕೆ ಸ್ಲೈಟ್ಲಿ ಟು ದ ರೈಟ್ ಅಂದ್ರೆ ಆಲ್ಮೋಸ್ಟ್ ನಿಯರ್ ದ ರೈಟ್ ಐ, ಆ ಏರಿಯಲ್ಲಿ ವಿಶ್ವನಾಮಕ ಪರಮಾತ್ಮ, ವೈಶ್ವಾನರ ನಾಮಕ ಪರಮಾತ್ಮ ಅಲ್ಲಿ ಇದಾನಂತ. ಅವನಿಗೆ ಹೇಳ್ತಾರೆ ಅವನು ಹೇಗಿದ್ದಾನಂದ್ರೆ ಅವನಿಗೆ ಹಿ ಹ್ಯಾಸ್ ಅವನಿಗೆ 7 ಅಂಗಗಳು ಅಂತ ಹೇಳ್ತಾರೆ. ಅಂದ್ರೆ ಅವನ ಮುಖ ಹೇಗಿರತ್ತಂದ್ರೆ 19 ಹೆಡ್ಸ್ ಇರತ್ತಂತೆ. 8, 9 + 9 ಒಂದು ಹ್ಯೂಮನ್ ಫೇಸ್ ಇರುತ್ತೆ. ಸೆಂಟರ್ಲಿ ಇರೋದು ಬಂದು ಗಜಮುಖ ಇರತ್ತಂತೆ. ಸೊ 19 ಫೇಸ್ ಶ್ವೇತವರ್ಣನಾಗಿದ್ದಾನಂತ ಅವನು. ಅವನಿಗೆ 4 ಭುಜಗಳು, 4 ಹ್ಯಾಂಡ್ಸ್ ಇರುತ್ತೆ, 2 ಕಾಲು ಇರುತ್ತೆ, 1 ಸೆಂಟರ್ ಬಾಡಿ ಇರುತ್ತೆ. ಸೊ ಸಪ್ತಾಂಗ ಅಂತ ಹೇಳ್ತಾರೆ ಅವನಿಗೆ. 4 ಹ್ಯಾಂಡ್ಸು, 4 ಪ್ಲಸ್ ಕಾಲು 2, 6 ಪ್ಲಸ್ ಒಂದು ಟ್ರಂಕ್ ಮಧ್ಯಭಾಗ. ಸೊ ಇದಕ್ಕೆ 7, ಅದಕ್ಕೆ ಸಪ್ತಾಂಗ ಅಂತ ಅವನು ಕರೀತಾರೆ. 19 ಮುಖ ಇರುತ್ತೆ ಅವನಿಗೆ. ಅವನು ಶ್ವೇತವರ್ಣನಾಗಿದ್ದಾನೆ. ಈ ರೂಪವನ್ನು ತಾನ ಗಣೇಶ ಉಪಾಸನೆ ಮಾಡ್ತಾನೆ. ಸೊ ಅವನಿಗೇನು ಅದೇ ಮುಖ, ಯಾವ ತಮ್ಮ ಯದಾ ಯದಾ ಉಪಾಸನೆ ತದೈವ ಭವತಿ ಅಂತ ಹೇಳಿದಾಗ ಹೇಗೆ ಹೇಗೆ ಉಪಾಸನೆ ಮಾಡ್ತಾನೋ ಹಾಗೆ ಅವನಿಗೆ ಮುಖ ಬಂದ್ಬಿಡತ್ತಂತೆ. ಸೊ ಅದಕ್ಕೆ ನಾವು ವಿನಾಯಕ ಚತುರ್ಥಿ ದಿವಸ ವಿಶ್ವಾಂಬರ ನಾಮಕ ಪರಮಾತ್ಮವನ್ನೇ ಅಲ್ಲಿ ಉಪಾಸನೆ ಮಾಡ್ತೀವಿ ಗಣಪತಿಯಲ್ಲಿ. ಸೊ ಇದು ವಿಶ್ವ, ಇದು ಜಾಗೃತ ಅವಸ್ಥೆಯಲ್ಲಿ ಎಲ್ಲ ವಿಷಯದ ನಾಲೆಡ್ಜು ಕೊಡುವವನು ವಿಶ್ವಾನರ ವೈಶ್ವಾನರ ಭಗವಂತ. ಸೊ ಇವನು ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ, ನಮ್ಗೆ ಏನೇನು ನಾವು ಜಾಗೃತ ಅವಸ್ಥೆಯಲ್ಲಿ ಯಾವ ಯಾವ ಪದಾರ್ಥವನ್ನೆಲ್ಲ ನೋಡ್ತೀವೋ ಅದನ್ನ ಇಂಪ್ರೆಷನ್ ನಾಲೆಡ್ಜ್ ಹೇಗಾಗತ್ತಂದ್ರೆ, ನಮ್ಗೆ ಒಂದು ವಸ್ತುವನ್ನ ನಾವು ನೋಡ್ತೀವಿ, ನೋಡಿದ ತಕ್ಷಣ ಒಂದು ಜಿಲೇಬಿನ ತಕೊಳ್ಳಿ, ಒಂದು ಜಿಲೇಬಿಯನ್ನ ನೋಡ್ತೀವಿ, ನೋಡೋದು ಮಾತ್ರ ಇಲ್ಲ, ನಾವು ಊಟ ಮಾಡ್ತೇವೆ, ತಗೊಳ್ತೀವಿ. ಅದು ತಗೊಂಡಾಗ ನಮ್ಗೆ ಆ ರುಚಿ ಬರುತ್ತೆ. ಆ ರುಚಿ ಬಂದ ಮೇಲೆ ಅದು ಏನಾಗತ್ತೆ, ಆ ನಾಲೆಡ್ಜ್, ಓ ಜಿಲೇಬಿ ಈ ತರ ಸಿಹಿಯಾಗಿರತ್ತೆ, ಹೀಗಿರತ್ತೆ, ಈ ಬಣ್ಣದಲ್ಲಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಈ ನಾಲೆಡ್ಜ್ ನಮ್ಗೆ ಬರುತ್ತೆ. ಆ ನಾಲೆಡ್ಜ್ ಏನಾಗತ್ತೆ, ನಮ್ಮ ಅಂತಃಕರಣದಲ್ಲಿ ಒಂದು ಇಂಪ್ರೆಷನ್ಸ್ ತರ ಒಂದು ವಾಸನ, ಒಂದು ವಾಸನಾ ರೂಪವ ಒಂದು ಇಂಪ್ರೆಷನ್ ಹಾಗೆ ಫಾರ್ಮ್ ಆಗುತ್ತೆ. ಆದಮೇಲೆ ಅದು ಅವತ್ತಿನ ದಿವಸ ನಾವು ಆ ಕ್ಷಣದಲ್ಲಿ ಒಂದು 5 ನಿಮಿಷದಲ್ಲಿ ಜಿಲೇಬಿ ತಿಂದಾಯ್ತು. ತಿರ್ಗಾ ಯಾರನ್ನಾರು ಓ ಅವ್ರ ಮನೆಯಲ್ಲಿ ಜಿಲೇಬಿ ಕೊಟ್ಟರು ರೀ ಚೆನ್ನಾಗಿತ್ತು ಅಂದ್ರೆ ಇಮಿಡಿಯೇಟ್ಲಿ ವಿ ಅಸೋಸಿಯೇಟ್, ಅದು ನಮ್ಗೆ ತಿರ್ಗಾ ಬರುತ್ತೆ. ಆ ಸೊ ಏನಾಗತ್ತಂದ್ರೆ ಈ ಇಂಪ್ರೆಷನ್ಸು ಅಲ್ಲಿ ಇರುತ್ತೆ. ಆ ಇಂಪ್ರೆಷನ್ಸು ಹೀಗೆ ಪ್ರತಿ ಒಂದು ಪದಾರ್ಥದ ಇಂಪ್ರೆಷನ್ಸ್ ನಾವು ಏನೇನು ಜಾಗೃತ ಅವಸ್ಥೆಯಲ್ಲಿ ಏನೇನೇನೆಲ್ಲ ನೋಡ್ತೀವೋ, ಏನೇನು ನಾಲೆಡ್ಜ್ ಉಂಟಾಗತ್ತೋ ಆ ನಾಲೆಡ್ಜ್ ಅಲ್ಲ ಅನುಭವ ಅಂತ ಹೇಳ್ತೀವಿ. ಆ ಅನುಭವ ಅಲ್ಲ, ಅಲ್ಲಿ ಇಂಪ್ರೆಷನ್ಸ್ ತರ ಕೂತಿರುತ್ತೆ. ಆ ಇಂಪ್ರೆಷನ್ಸ್ ಸಮಟೈಮ್ಸ್ ಏನಾಗತ್ತೆ, ಕನಸು ಅನೇಕ ರೀತಿಯಿಂದ ಕನಸುಗಳಿರಬಹುದು. ಮೋಸ್ಟ್ಲಿ ಏನಾಗತ್ತಂತ, ಈ ಇಂಪ್ರೆಷನ್ಗಳೇ ಇಲ್ಲಿ ಅಲ್ಲಿ ಕೂತಿರುವಂತ ವಾಸನಾರೂಪವಾದ ಈ ಇಂಪ್ರೆಷನ್ಸ್ ಇರುತ್ತೆ ನೋಡಿ, ಅದೇ ನಮ್ಗೆ ಕನಸಲ್ಲಿ ಬರುತ್ತೆ. ಕನಸಲ್ಲಿ ಬರುವಾಗ ಒಂದು ಜೊತೆಲಿ ಒಂದು ಸೇರ್ಕೊಂಡು ಓವರ್ ಲ್ಯಾಪ್ ಆಗಿ ಹಾಕ್ಬೇಕಾದ್ರೆ ಅದು ಬರಬಹುದು. ಬೇಸಿಕಲಿ ಇಂಪ್ರೆಷನ್ ಅದು ಒಂದು ಟೈಪ್ ಆಫ್ ಕನಸು. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರಂದ್ರೆ, ಈ ಜಾಗೃತಾವಸ್ಥೆಯಲ್ಲಿ ನೀವು ಈ ಕಣ್ಣು ಕಿವಿ ಮೂಗು ಇವು ವಿಷಯಗಳನ್ನೇ ನೀವು ಆಲೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಮನ ಹೇಳಿದಲ್ಲ, ಮನ ವಿಷಯದೊಳಗಿರಿಸಿ, ವಿಷಯವ ಮನದೊಳಗಿರಿಸಿ ನೆಲೆಗೊಳಿಸಿ ಬಲು ನೂತನ ಸುಸಂಪೀಚನವಿದು ಅಂತ. ನೀವು ಏನೇನೋ ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತಾ ನೋಡುತ್ತಾ ಈ ಇಂದ್ರಿಯಗಳನ್ನ ಹೊರಗೆನ್ನೇ ಕಳಿಸ್ತಾ ಇದ್ರೆ ಅದೇ ತಾನ ನಮ್ ವಾಸನಾ ರೂಪವಾಗ, ಅದೇ ಒಂದು ಸೀರೆ ನೋಡ್ತೀವಿ, ಒಂದು ಜಿಲೇಬಿ ನೋಡ್ತೀವಿ, ಇದೇ ನಮಗೆ ವಾಸನಾ ರೂಪವಾಗ ನಮ್ಗೆ ಇದ್ದು ಬಿಡತ್ತೆ. ಸೊ ಜಾಗೃತ ಅವಸ್ಥೆಯಲ್ಲೇ ನೀವು ನೋಡ್ಲಾಂಗಿದ್ರೆ ಕನಸಲ್ಲಿ ಹೇಗೆ ದೇವರು ಕಾಣ್ತಾನ? ಸೊ ಕನಸಲ್ಲಿ ಇಂಪ್ರೆಷನ್ಸ್ ಮೂಲಕವಾಗಿ ತಾನೆ ಕಾಣಿಸ್ಬೇಕು ಅವನು. ಜಾಗೃತ ಅವಸ್ಥೆಯಲ್ಲಿ ಹೀಗೆ ಮನಸ್ಸು ಎಲ್ಲೆಲ್ಲೋ ಬಿಟ್ರೆ ಅವನು ಕನಸಲ್ಲಿನೂ ನಿನ್ಗೆ ಕಾಣೋದಿಲ್ಲ. ಕನಸ್ಲಿನೇ ಅವನ್ ಕಾಣಲ್ಲ ಅಂದ್ರೆ ಅವನ್ ಸಾಕ್ಷಾತ್ಕಾರ ಎಲ್ಲಿಂದ ಆಗಕ್ ಹೋಗತ್ತೆ? ಸೊ ಅದು ಆಗಲ್ಲ ಅಂಬೋದನ್ನ ಹೇಳ್ತಾ ಇದ್ದಾರೆ. ಮನ ವಿಷಯದೊಳಗಿರಿಸಿ, ವಿಷಯವ ಮನದೊಳಗೆ ನೆಲೆಗೊಳಿಸಿ ಬಲು ನೂತನ ಸುಸಮೀಚೆನವಿದು ಉಪಾದೇಯವೆಂದೆರುಪಿ ಎಂದರುಪಿ ಕನಸಿಲಾದರೂ ತನ್ನ ಪಾದವ ನೆನವ ಈಯದೆ. ಅಂದ್ರೆ ಅದೇ ಅವನಿಗೆ ಕನಸಿಲಿನೂ ಅವನ ಪಾದ ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅಂದ್ರೆ ನಾವು ಜಾಗೃತ ವ್ಯವಸ್ಥೆಯಲ್ಲಿ ಪ್ರಯತ್ನವೇ ಮಾಡಿಲ್ಲ. ಕನಸಿನಲ್ಲಿಯೂ ಅವನು ಕಾಣೋದಿಲ್ಲ, ಕನಸಿನೇ ಕಾಣೋದಿಲ್ಲ ಅಂದ್ರೆ ಆಮೇಲೆ ಸಾಕ್ಷಾತ್ಕಾರ ಆಗೋದು, ಮೋಕ್ಷ ಆಗೋದು ಎಲ್ಲ ದೂರತವಾಸ್ತ ಆಗ್ಬಿಡತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ತನ್ನ ಪಾದವ ನೆನವೀಯದೆ ಸರ್ವರೊಳಗಿತ್ತು ಅನುಭವಿಸುವನು ಸ್ಥೂಲ ವಿಷಯ ವಿಶ್ವನೆಂದೆನಿಸಿ. ಇನ್ನೊಂದು ವಿಷಯ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಗೆ ಕಣ್ಣಲ್ಲಿ ನಾವು ಅದೇ ಸರಿ ಜಿಲೇಬಿ ಆಗಲಿ ಸೀರೆ ಆಗಲಿ ಏನ್ ನೋಡು ತುಂಬಾ ಚಂದ ಅಂತ ನಮ್ಗೆ ಹೇಗೆ ಅನ್ಸುತ್ತೆ ಅಂದ್ರೆ ಇವನು ವಿಶ್ವನಾಗಿ ಅಲ್ಲಿ ಕೂತು ಆ ವಿಷಯಗಳು ಅವನೇ ಅನುಭವಿಸ್ತಾ ಇದ್ದಾನಕೋಸ ಆ ಎಕ್ಸ್ಪೀರಿಯನ್ಸ್ ನಮ್ಗೆ ಕೊಡ್ತಾ ಇದ್ದಾನೆ. ಯಾಕೆಂದ್ರೆ ಆ ಒಂದು ಜಿಲೇಬಿಯಲ್ಲಿ ಆ ರುಚಿಯಲ್ಲಿ ಆಯಾ ರುಚಿಯನ್ನ ನಿಯಮನ ಮಾಡುತ್ತಾ ಅವನು ಇದ್ದಾನ, ಅದಕ್ಕಿಂತ ಅವ್ರು ಮಾಡ್ತಾ ಇದ್ದಾನೆ. ಅದೇ ರೂಪ ನಮ್ಮ ಇಂದ್ರಿಯದಲ್ಲಿನೂ ಇದೆ, ಜಿಹ್ವೇಂದ್ರಿಯದಲ್ಲಿನೂ ಇದೆ, ನಮ್ಮ ಕಣ್ಣಲ್ಲಿನೂ ಇದೆ. ಸೊ ಅದು ಒಂದಾಗುವಾಗ ನಮ್ಗೆ ಆ ಎಕ್ಸ್ಪೀರಿಯನ್ಸ್ ನಮ್ಗೆ ಒಂದು ಸ್ಥೂಲ ಎಕ್ಸ್ಪೀರಿಯನ್ಸ್ ಬರುತ್ತೆ, ಇದು ಚೆಂದಾಗಿದೆ ಇದು ತುಂಬಾ ಚೆಂದಾಗಿದೆ ಆಗ ಎಕ್ಸ್ಪೀರಿಯನ್ಸ್ ಬರುತ್ತೆ. ಸೊ ಅವನು ಮಾಡಿದ್ರೆ ನಮ್ಗೆ ಬರುತ್ತೆ, ಅವನು ಅದಲ್ಲಿ ಇರುವಂತ ಭಗವಂತನ ರೂಪವು ಆ ಜಿಲೇಬಿ ಸೀರೆ ಏನೇನು ಪದಾರ್ಥಗಳು ಏನೇನು ನೋಡ್ತೀವೋ ಅದಲ್ಲಿ ಇರುವಂತ ಭಗವಂತ ರೂಪನು ನಮ್ಮ ಇಂದ್ರಿಯಗಳಲ್ಲಿ ಇರುವಂತ ಭಗವಂತನ ರೂಪನು ಸಂಶ್ಲೇಷಣ ಅಂತ ಹೇಳ್ತಾರೆ. ಎರಡಕ್ಕೇನು ಒಂದು ಕಾಂಟ್ಯಾಕ್ಟ್ ಬಂದಾಗೆ ಆ ಎಕ್ಸ್ಪೀರಿಯನ್ಸ್ ನಮಗೆ ನಮ್ಮ ಸ್ವಭಾವಕ್ಕೆ ತಕ್ಕಂಗ ಆ ಎಕ್ಸ್ಪೀರಿಯನ್ಸ್ ನಮ್ಗೆ ಬರುತ್ತೆ. ಅದೇ ಒಂದು ನಮ್ಗೆ ಒಂದು ಜ್ಞಾನ ಅದು ಬರೋವಾಗ ಹಾ ಎಷ್ಟು ಚೆಂದಾಗಿ ಇದೆ ಸೀರೆ ಇದೆ ಜಿಲೇಬಿ ನೋಡಿದ ಎಷ್ಟು ಚೆಂದಾಗಿ ಭಗವಂತ ಅದ್ಲಿ ಇದ್ದು ಹಾಗೆ ಆಗಿ ಹೇಗೆ ರುಚಿಯನ್ನು ಕೊಟ್ಟಿದ್ದಾನೆ ಹೇಗೆ ಈ ಸುಂದರವಾಗಿ ಮಾಡಿದ ಅಷ್ಟೇ ಆಗತ್ತೆ. ಇದು ನಮ್ದಾಗಬೇಕು, ನನ್ನದೇ ಆಗಬೇಕು, ನನ್ನ ಕಂಟ್ರೋಲ್ ಇರಬೇಕು, ಆ ತರ ಆಸೆಗಳು ಬರೋದಿಲ್ಲ. ಯು ಜಸ್ಟ್ ಎಂಜಾಯ್ ಭಗವಂತನ ಕ್ರಿಯೇಷನ್. ಸೊ ಆ ಸ್ಥೂಲ ಬುಕ್ ಅಂತ ಅದಕ್ಕೆ ಸ್ಥೂಲ ವಿಷಯಗಳನ್ನ ಅನುಭವಿಸ್ತಾನೆ ಭಗವಂತ, ಅವನ ರೂಪವನ್ನೇ ಅವನು ಅನುಭವಿಸ್ತಾನೆ. ಅದಕ್ಕೆ ಅವನಿಗೆ ಸ್ಥೂಲ ಬುಕ್ ಅಂತ ಹೆಸರು. ವಿಶ್ವರೂಪ ಪರಮಾತ್ಮಗೆ ಸ್ಥೂಲ ಬುಕ್ ಅಂತ ಒಂದು ಹೆಸರು. ಸೊ ಈ ಜಾಗೃತ ಅವಸ್ಥೆಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮನ ವಿಷಯದೊಳಗಿರಿಸಿ ವಿಷಯ ಮನದೊಳಗೆ ನೆಲೆಗೊಳಿಸಿ ಬಲು ನೂತನ ಸುಸಮೀಚಿನ ಉಪಾದೇಯ ಎಂದೆರುಪಿ ಕನಸಿಲಾದರೂ ತನ್ನ ಪಾದವ ನೆನವ ಈಯದೆ ಸರ್ವರೊಳಗಿದ್ದು. ಸರ್ವರೊಳಗಿದ್ದು ಅಂದ್ರೆ ಸರ್ವರು ಅಂದ್ರೆ ಈ ಜೀವನಲ್ಲಿ ಇದ್ದಾನೆ, ಜೀವನ ಇಂದ್ರಿಯದಲ್ಲಿ ಇದ್ದಾನೆ, ಇಂದ್ರಿಯದ ವಿಷಯದಲ್ಲಿ ಇದ್ದಾನವನು, ಮತ್ತು ಆಯಾ ದೇವತೆಗಳು ಆ ನಿಯಮನ ಮಾಡುವಂತ ಈ ಜೀವ ಮಾತ್ರ ಇಲ್ಲ ಜೀವನೊಳಗೆ ಇರುವಂತ ಆ ದೇವತೆಗಳು ಒಳಗಿದ್ದಾನೆ ಇದ್ದು ಸರ್ ಅದಲ್ಲಿ ಮಾತ್ರ ಇಲ್ಲ ಎಲ್ಲ ಜಡ ವಸ್ತುಗಳಲ್ಲೂ ಇದ್ದಾನೆ. ಆಮೇಲೆ ಆ ಸಂಘ ಎರಡಕ್ಕೆ ಬರುವಂತ ಆ ಕನೆಕ್ಷನ್ ಅಲ್ಲಿನೂ ಅವನಿದ್ದಾನೆ. ಎಲ್ಲದರಲ್ಲಿನೂ ಇದ್ದು ಸರ್ವರೊಳಗಿದ್ದು ಅನುಭವಿಸುವನು ಸ್ಥೂಲ ವಿಷಯವ. ಸ್ಥೂಲ ವಿಷಯವ ಅಂದ್ರೆ ಭಗವಂತ ಸ್ಥೂಲ ವಿಷಯವನ್ನ ಅನುಭವಿಸ್ತಾನ ಅಂದ್ರೆ ಹಾಗಲ್ಲ. ಇಲ್ಲಿ ಹೇಳುವಂತ ಸ್ಥೂಲ ವಿಷಯದಲ್ಲಿ ಇರುವಂತ ಅವನ ರೂಪವನ್ನ ಭಗವಂತಂದೇ ಆದ ರೂಪವನ್ನ ಭಗವಂತನ ರೂಪ ಆ ಭಗವಂತನಿಗೆ ರಮಣತ್ವ ಅಂದ್ರೆ ಆನಂದತ್ವ ಅನ್ನೋ ಏನೋ ಅದು ಅವನ ಜೊತೆಯಲ್ಲೇ ಅವನ್ಗೆ ಆಗತ್ತೆ. ಅವನ್ಗೆ ರಮೆಯಿಂದಲೂ ಆನಂದ ಇಲ್ಲ. ಹಾಗಿರುವಾಗ ಸ್ಥೂಲ ವಿಷಯದಿಂದ ಅವನಿಗೆ ಆನಂದವೇ ಇಲ್ಲ. ಸ್ಥೂಲ ವಿಷಯದಲ್ಲಿ ಇರುವಂತ ಅವನದೇ ಆದಂತ ರೂಪ ಒಂದಿದೆ, ಇಲ್ಲಿ ಇರುವಂತ ಒಂದು ರೂಪ ಇದೆ, ಎರಡಕ್ಕೇನು ಸಂಶ್ಲೇಷಣ ಅಂತ ಹೇಳ್ತಾರೆ. ಅದು ಒಂದು ಕಾಂಟ್ಯಾಕ್ಟ್ ಆದಾಗ ನಮಗೆ ಆ ಪ್ರಾಕೃತ ಸ್ಥೂಲ ವಿಷಯದ ಅನುಭವ ನಮಗೆ ಕೊಡಿಸ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಸ್ಥೂಲ ಬುಕ್ ಅಂತ ಉಪನಿಷತ್ಕಾರರು ಹೇಳ್ತಾರೆ. ಸೊ ಮನ ವಿಷಯದೊಳಗಿರಿಸಿ ವಿಷಯ ಮನದೊಳಗಿಸಿ ನೆಲೆಗೊಳಿಸಿ ಬಲು ನೂತನ ಸುಸಮೀಚೀನವಿದ ಉಪಾದೇ ಎಂದಿರುಪಿ ಕನಸಿಲಾದರೂ ತನ್ನ ಪಾದವ ನೆನವನೀಯದೆ ಸರ್ವರೊಳಗಿತ್ತು ಅನುಭವಿಸನು ಸ್ಥೂಲ ವಿಷಯವ ವಿಶ್ವನೆಂದೆನಿಸಿ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಾರ್ಪಣಮಸ್ತು.